ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಸುಳ್ಳು ಸಾಕ್ಷಿ ಹೇಳಬಾರದು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಕೃಪೆಯಿಂದ ನೀವೆಲ್ಲರೂ ಆರೋಗ್ಯದಿಂದಲೂ ಬಲದಿಂದಲೂ ಸುಕ್ಷೇಮದಿಂದ ಇದ್ದೀರಿ ಎಂಬುದಾಗಿ ನಾನು ಬಯಸುವವನಾಗಿದ್ದೇನೆ. ಹಾಗಿದ್ದರೆ ಬನ್ನಿ, ಇವತ್ತಿನ ದಿನದಲ್ಲಿ ನಾವು ದೇವರ 10 ಆಜ್ಞೆಗಳಲ್ಲಿ ಬಹಳ ಮುಖ್ಯವಾದಂತಹ ಆಜ್ಞೆ 9ನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಅನ್ನುವಂತಹ ಒಂದು ವಿಚಾರದ ಬಗ್ಗೆ ನಾವು ಕಲಿಯಲು ಹೋಗುವಂತೆಯವರಾಗಿದ್ದೇವೆ. ಈ ಸುಳ್ಳು ಸಾಕ್ಷಿ ಹೇಳಬಾರದು ಅನ್ನುವಂತಹ ವಿಚಾರವನ್ನು ತೆಗೆದುಕೊಂಡಾಗ ಅನೇಕರು ಭಾವಿಸುವಂತಹ ವಿಚಾರವೇನೆಂದರೆ, ನ್ಯಾಯಾಲಯಗಳಲ್ಲಿ ಸಾಮಾನ್ಯವಾಗಿ ಈ ಸುಳ್ಳು ಸಾಕ್ಷಿಯನ್ನು ಹೇಳಬಾರದು, ಇದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಆಜ್ಞೆ ಎಂಬುದಾಗಿ ಬಯಸುವಂತೆಯವರಾಗಿದ್ದಾರೆ. ಆದರೆ ಪ್ರಿಯ ಕೇಳುಗರೇ, ಇದು ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ, ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಸತ್ಯದಿಂದ ನಡೆದುಕೊಳ್ಳಬೇಕು ಅನ್ನುವಂತಹ ಸತ್ಯವನ್ನು ಇದು ನಮಗೆ ತಿಳಿಯಪಡಿಸತಕ್ಕಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಬನ್ನಿ, ಈ ಒಂದು ಆಜ್ಞೆ ದೇವರು ನಮಗೆ ನೀಡಿರತಕ್ಕಂತಹ ಮುಖ್ಯ ಉದ್ದೇಶವೇನು, ಈ ಆಜ್ಞೆಯನ್ನು ಯಾರೆಲ್ಲ ಮುರಿದಾಕಿದ್ದಾರೆ, ಯಾವ ರೀತಿಯಲ್ಲಿ ಮೀರಿ ನಡೆದಿದ್ದಾರೆ, ಇದರಿಂದ ಬರತಕ್ಕಂತಹ ದಂಡನೆ ಏನು ಅನ್ನುವಂತಹ ಸತ್ಯವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವ. ಅದಕ್ಕೂ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ ಮತ್ತೊಂದು ಆವರ್ತಿ ನಿನ್ನ ಸತ್ಯವೇದದ ವಾಕ್ಯಗಳನ್ನು ಕಲಿಯುವಾಗೆ ನೀ ಕೊಟ್ಟಂತಹ ಈ ಸಮಯಕ್ಕೋಸ್ಕರ ಸ್ತೋತ್ರ. ನಿನ್ನ ಮಕ್ಕಳು ಸ್ವಾಮಿ, ನಾವು ಈ ಒಂದು ಮಾಧ್ಯಮದ ಮೂಲಕವಾಗಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ಪರಲೋಕದ ದೇವರು ನೀ ನಮ್ಮ ಸಂಗಡ ಇರು ಸ್ವಾಮಿ. ಆತ್ಮನ ಮುಖಾಂತರವಾಗಿ ಮಾತನಾಡು. ಆ ನಿಟ್ಟಿನಲ್ಲಿ ಈ ಸತ್ಯವನ್ನು ಅರಿತುಕೊಂಡು ನಿನ್ನ ಬರೋಣಕ್ಕೆ ನಾವು ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡಿಕೊಳ್ಳಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ವಿಮೋಚನಾ ಕಾಂಡ 20:16 ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ. ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಎಂಬುದಾಗಿ ತಿಳಿಸುತ್ತದೆ. ದೇವರು ಮನುಷ್ಯನನ್ನು ಸೃಷ್ಟಿಗೆ ಕಿರೀಟವಾಗಿ 6ನೇ ದಿನದಲ್ಲಿ ಸೃಷ್ಟಿ ಮಾಡಿದರು. ಆತನು ಸೃಷ್ಟಿ ಮಾಡಿ ಎಲ್ಲವನ್ನ ಅದ್ಭುತವಾಗಿ ಮನುಷ್ಯನಿಗೆ ನೀಡಿದನು. ಮನುಷ್ಯನು ಎಲ್ಲವನ್ನ ನಿಯಂತ್ರಿಸಬಹುದು, ಆದರೆ ಒಂದನ್ನು ಮಾತ್ರ ಆತನ ಕೈಯಲ್ಲಿ ನಿಯಂತ್ರಿಸಲು ಬಹಳ ಕಷ್ಟ, ಅದೇನೆಂದರೆ ನಾಲಿಗೆ. ಯಾಕೋಬನ ಪುಸ್ತಕ 3:8 ತಿಳಿಸತಕ್ಕಂಥದ್ದಾಗಿದೆ. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾರದ ಕಿಡುಕಾಗಿದೆ, ಮರಣಕರವಾದ ವಿಷಯದಿಂದ ತುಂಬಿದೆ ಎಂಬುವಂತಹ ಒಂದು ವಿಚಾರವನ್ನು ತಿಳಿಸ್ತಕ್ಕಂಥನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾಲಿಗೆ ಅಂತಕ್ಕಂಥದ್ದನ್ನು ಮನುಷ್ಯನು ಹತೋಟಿಗೆ ತರತಕ್ಕಂಥದ್ದು ಬಹಳ ಬಹಳ ಕಷ್ಟ. ಸತ್ಯವೇದದಲ್ಲಿ ದೇವರ 10 ಆಜ್ಞೆಗಳಲ್ಲಿ ಈ 9ನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಮತ್ತು 3ನೇ ಆಜ್ಞೆ ದೇವರ ನಾಮವನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು, ಈ ಎರಡು ಸಹ ಈ ಒಂದು ನಾಲಿಗೆ ಅಂತಕ್ಕಂಥ ಬಾಯಿಗೆ ಮಾತಿಗೆ ಸಂಬಂಧಪಟ್ಟಂತಹ ಒಂದು ಆಜ್ಞೆಗಳಾಗಿದೆ ಪ್ರಿಯ ಕೇಳುಗರೆ. ಆದರೆ 10ನೇ ಆಜ್ಞೆ ಅದು ಕಣ್ಣಿಗೆ ಸಂಬಂಧಪಟ್ಟಂತಹ ಆಸೆ ಅಂತಕ್ಕಂಥದ್ದು ಕಣ್ಣಿಗೆ ಸಂಬಂಧಪಟ್ಟಂತಹ ಆಜ್ಞೆ ಆಗಿದೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆದರೆ ಇನ್ನು ಉಳಿದಂತಹ ಎಲ್ಲ ಆಜ್ಞೆಗಳು ಕ್ರಿಯೆಯ ಮೂಲಕ ತೋರಿಸುವಂತಹ ಆಜ್ಞೆ ಆಗಿದೆ. ಉದಾಹರಣೆಗೆ ಕೊಲೆ, ಅದು ಕ್ರಿಯೆ. ವ್ಯಭಿಚಾರ, ಅದು ಕ್ರಿಯೆ. ಹೀಗೆ ವಿಗ್ರಹ ಆರಾಧನೆ, ಅದು ಕ್ರಿಯೆ. ಇವೆಲ್ಲವೂ ಸಹ ಕ್ರಿಯೆ ಮೂಲಕ ತೋರಿಸುವಂತಹ ಆಜ್ಞೆ ಆಗಿದೆ. ಆದರೆ 9ನೇ ಆಜ್ಞೆ ಅದು ನಮ್ಮ ಬಾಯಿ ಮಾತಿಗೆ, ನಾಲಿಗೆಗೆ ಸಂಬಂಧಪಟ್ಟಂತಹ ಆಜ್ಞೆ ಆಗಿದೆ. ಅಂದರೆ ಅದಕ್ಕೆ ಇಲ್ಲಿ ಯಾಕೋಬ ತಿಳಿಸ್ತಕ್ಕಂಥವನಾಗಿದ್ದಾನೆ, ಈ ನಾಲಿಗೆಯನ್ನು ಯಾರಿಂದಲೂ ಹತೋಟಿಗೆ ತರಲು ಸಾಧ್ಯವಿಲ್ಲ ಎಂಬುದಾಗಿ. ಮಾತ್ರವಲ್ಲದೆ ಆತನು ಯಾಕೋಬನ ಪುಸ್ತಕ 1:26 ಓದಬೇಕಾದರೆ, ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸುಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ, ನಾಲಿಗೆಯನ್ನು ಹತೋಟಿಗೆ ತರಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದನು. ಆ ರೀತಿಯಾಗಿ ನಾವು ನಾಲಿಗೆಯನ್ನು ನಮ್ಮ ಮಾತನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಹೋದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂತಹ ಒಬ್ಬ ಮನುಷ್ಯನು ತನ್ನನ್ನು ತಾನು ಮೋಸಗೊಳಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಅವನು ದೇವರನ್ನು ಆರಾಧಿಸ್ತಕ್ಕಂತಹ ಆತನ ಭಕ್ತಿ ನಿಷ್ಪ್ರಯೋಜನವಾಗಿದೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ನಾವು ಆಲಯಕ್ಕೆ ಬರಬಹುದು, ಆಲಯದಲ್ಲಿ ಬಂದು ದೇವರನ್ನು ಆರಾಧಿಸಬಹುದು, ಅನೇಕ ಹಾಡುಗಳನ್ನು ಹಾಡಬಹುದು, ಆತನನ್ನು ಸ್ತುತಿಸಬಹುದು. ಆದರೆ ಆಲೆಯಿಂದ ಹೊರಗೆ ಹೋದಾಗ ನಮ್ಮ ನಾಲಿಗೆಯಲ್ಲಿ ಬರ್ತಕ್ಕಂತಹ ಆ ಕೆಟ್ಟ ಪದಗಳಿರಬಹುದು ಮತ್ತು ಅಶ್ಲೀಲವಾದಂತಹ ಮಾತುಗಳಿರಬಹುದು, ಇವೆಲ್ಲವೂ ಸಹ ನಮ್ಮನ್ನು ದೇವರ ಭಕ್ತಿಯಿಂದ ಹೊರಗೆ ನಡೆಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿದೆ. ಈ ಒಂದು ಆಜ್ಞೆ ನಾವು ನೆರೆಯವನಿಗೆ ವಿರುದ್ಧವಾಗಿ ಹೇಳುವಂತಹ ಸುಳ್ಳು ಸಾಕ್ಷಿ ಆಗಿದೆ. ಅಂದರೆ ಈ ಆಜ್ಞೆ ಸಮುದಾಯದ ಬೆಳವಣಿಗೆಗೆ ನೀಡಿರುವಂತಹ ಆಜ್ಞೆ, ಒಳ್ಳೆಯ ಬೆಳವಣಿಗೆಗೆ ನೀಡಿರತಕ್ಕಂತಹ ಆಜ್ಞೆ ಆಗಿದೆ. ಯಾಕೆಂದರೆ ಪ್ರತಿಯೊಂದು ಸ್ಥಳದಲ್ಲಿಯೂ ಸಹ ದೇವರು ನಮ್ಮಿಂದ ಸತ್ಯವನ್ನು ಎದುರು ನೋಡುವಂತವನಾಗಿದ್ದಾನೆ. ನಾವು ಸತ್ಯವನ್ನೇ ಮಾತನಾಡಬೇಕು. ಎಂತಹ ಒಂದು ಸಮಯ ಬಂದಾಗಲೂ ಸಹ ನಾವು ಪ್ರಾಮಾಣಿಕವಾಗಿ ಹೇಳಬೇಕು ಅನ್ನುವಂಥದ್ದನ್ನು ಆತನು ಬಯಸ್ತಕ್ಕಂಥನಾಗಿದ್ದಾನೆ. ಆ ಸತ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದೇ ಸುಳ್ಳು, ಅಂದರೆ ನಾವು ಇತರರಿಗೆ ವಿರುದ್ಧವಾಗಿ ಹೇಳ್ತಕ್ಕಂತಹ ಸುಳ್ಳು ಸಾಕ್ಷಿ. ಇದು ನಮ್ಮ ಸ್ವಂತ ಇಚ್ಛೆಯಿಂದ ಬರತಕ್ಕಂಥದ್ದಾಗಿದೆ, ನಾವು ಹೇಳಬೇಕು ಎಂಬುದಾಗಿ ನೆನೆಸುವಂತಹ ಒಂದು ವಾಕ್ಯವಾಗಿದೆ. ಹಾಗಾಗಿ ನಾವು ಯಾವ ಸಮಯದಲ್ಲಿ ನಮ್ಮನ್ನು ನಾವು ಬರ್ತಕ್ಕಂಥ ಕೇಡಿನಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಅನೇಕ ಸಂದರ್ಭದಲ್ಲಿ ಸುಳ್ಳನ್ನು ಹೇಳ್ತಕ್ಕಂಥವರಾಗಿದ್ದೇವೆ. ಈ ಒಂದು ಸುಳ್ಳು ಅಂತಕ್ಕಂಥದ್ದು ನಮ್ಮ ಸ್ವಂತಿಕೆಯಿಂದ ಹೇಳುವಂಥದ್ದಾಗಿದೆ. ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯೇ ಬೇರೆ, ಆದರೆ ನಾವು ಹೇಳುವಂತಹ ವಿಚಾರವೇ ಬೇರೆ. ಅದಕ್ಕೆ ಈ ಸುಳ್ಳು ಹೇಳುವಾಗ ಸ್ವಂತಿಕೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದಾಗಿದೆ. ಹಾಗಾದರೆ ಸತ್ವೇದದಲ್ಲಿ ಈ ಸುಳ್ಳಿಗೆ ಕಾರಣಕರ್ತ ಯಾರು? ಆತನು ಸ್ವಂತದಿಂದ ಮಾತನಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿ ಯಾರಿಗೆ ಹೇಳಿದನು ಅಂದರೆ ಸೈತಾನನಿಗೆ ಹೇಳಿದನು. ಅದನ್ನು ನಾವು ಯೋಹಾನನು ಬರೆದ ಸುವಾರ್ತೆ 8:44 ಓದುವುದಾದರೆ, ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಹಾದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಹಾಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ ಎನ್ನುವಂತಹ ಒಂದು ವಿಚಾರವನ್ನ ತಿಳಿಸ್ತಕ್ಕಂಥನಾಗಿದ್ದೇನೆ. ಅಂದರೆ ಪ್ರಿಯ ಕೇಳುಗರೆ, ಇಲ್ಲಿ ಸೈತಾನ ಅವನು ಸುಳ್ಳುಗಾರನಾಗಿದ್ದಾನೆ, ಅವನು ಸುಳ್ಳಿಗೆ ತಂದೆ ಆಗಿದ್ದಾನೆ. ಅಂದರೆ ಹಳೆಯ ಒಡಂಬಡಿಕೆಯಲ್ಲಿ ಸುಳ್ಳಿಗೆ ತಂದೆ ಯಾರೆಂಬುದಾಗಿ ನಾವು ನೋಡಬೇಕಾದರೆ ಸೈತಾನ. ಯಾಕೆಂದರೆ ಆತನು ಮೊಟ್ಟ ಮೊದಲನೇ ಬಾರಿಗೆ ಹೇಳಿದಂತಹ ಒಂದು ಸುಳ್ಳಿದೆಯಲ್ಲ, ಅದು ಇಡೀ ಲೋಕವನ್ನೇ, ಇಡೀ ಕ್ರೈಸ್ತ ಸಮಾಜವನ್ನೇ ಮೋಸಗೊಳಿಸುವಂತಹ ಸುಳ್ಳಾಗಿದೆ ಪ್ರಿಯ ಕೇಳುಗರೆ. ಅದೇನೆಂದರೆ ಆದಿಕಾಂಡ ಪುಸ್ತಕ 3:4 ಅವಳಿಗೆ ಸೈತಾನ ಸರ್ಪದ ಮೂಲಕವಾಗಿ ನೀವು ಹೇಗೂ ಸಾಯುವುದಿಲ್ಲ ಅನ್ನುವಂತಹ ಈ ಒಂದು ದೊಡ್ಡ ಸುಳ್ಳು ಇವತ್ತಿನ ದಿನದಲ್ಲಿ ಅನೇಕ ಜನರನ್ನ ಸೈತಾನನ ಕಡೆಗೆ ನಡೆಸಿದಂಥದ್ದಾಗಿದೆ. ಅಂದರೆ ಆತ್ಮಕ್ಕೆ ಸಾವಿಲ್ಲ ಅನ್ನುವಂತಹ ಒಂದು ಸುಳ್ಳಿನ ಮೂಲಕವಾಗಿ ಇವತ್ತಿನ ದಿನದಲ್ಲಿ ಅಂದು ಸೈತಾನ ಹವ್ವಳ ಮೂಲಕವಾಗಿ ತಿಳಿಸಿದಂತಹ ಆ ಒಂದು ವಿಚಾರ ಇವತ್ತು ಅನೇಕರನ್ನ ಮೋಸಗೊಳಿಸಿದೆ, ಅನೇಕರನ್ನ ಸುಳ್ಳಿನ ಬೋಧನೆಗೆ ಒಳಪಡಿಸಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾದರೆ ಸೈತಾನ ಈ ಲೋಕದಲ್ಲಿ ಅವಳ ಜೊತೆಯಲ್ಲಿ ಸುಳ್ಳು ಹೇಳಿದನು? ಇಲ್ಲ, ಆತನು ಪರಲೋಕದಲ್ಲೇ ಸುಳ್ಳನ್ನು ಹೇಳಿದನು. ಅದಕ್ಕೋಸ್ಕರವೇ ನಾವು ಪ್ರಕಟಣೆ ಗ್ರಂಥ 12:4 ಓದಬೇಕಾದರೆ 3:1 ಆ ಬಾಲವನ್ನು ಎಳೆದು ಹಾಕಿದನು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಅಂದರೆ ಪ್ರಿಯ ಕೇಳುಗರೆ, ಸೈತಾನ ಪರಲೋಕದಲ್ಲಿಯೇ ಆತನು ಸುಳ್ಳನ್ನು ಹೇಳಿ ಈ ಲೋಕಕ್ಕೆ ಆತನನ್ನು ದುಬ್ಬಲಾಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಸೈತಾನನಿಗೆ ಬಾಲ ಇದೆಯೇ? ಇಲ್ಲ. ಅಂದರೆ ಪ್ರವಾದನೆಯಾಗಿ ತಿಳಿಸಿರ್ತಕ್ಕಂಥದ್ದು, ಯೆಶಾಯನ ಪ್ರವಾದನ ಗ್ರಂಥ 9:15 ಓದಬೇಕಾದರೆ ಅಲ್ಲಿ ಬಾಲವನ್ನು ಸುಳ್ಳು ಪ್ರವಾದಿಗೆ ಹೋಲಿಸಲಾಗಿದೆ. ಅಂದರೆ ಪರಲೋಕದಲ್ಲಿ ಸೈತಾನ ಸುಳ್ಳನ್ನು ಹೇಳುವುದರ ಮೂಲಕವಾಗಿ ಅಲ್ಲಿ ದೂತರನ್ನು ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥನಾಗಿದ್ದಾನೆ. ಅದೇ ರೀತಿಯಲ್ಲಿ ಏದೇನ್ ತೋಟದಲ್ಲಿ ಅವಳಿಗೆ ನೀವು ಹೇಗೂ ಸಾಯುವುದಿಲ್ಲ ಅನ್ನುವುದರ ಮೂಲಕವಾಗಿ ಆತನು ಸುಳ್ಳಿನ ಬೀಜವನ್ನು ಇಡೀ ಲೋಕಕ್ಕೆ ಬಿತ್ತುವುದರ ಮೂಲಕವಾಗಿ ಅನೇಕರನ್ನ ಮೋಸಗೊಳಿಸಿದ್ದಾನೆ ಅನ್ನುವಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಈ ಸುಳ್ಳಿನ ಆಧಾರದ ಮೇಲೆ ಇವತ್ತು ನರ್ಕ ಅಂದರೆ ಅದು ಯಾವಾಗಲೂ ಹುರಿತಕ್ಕಂಥದ್ದಾಗಿದೆ, ಈಗಲೇ ಇದೆ ಅನ್ನುವಂತಹ ಅನೇಕ ಸುಳ್ಳುಗಳನ್ನು ಅನೇಕರು ಇಂದು ಬೋಧಿಸುತ್ತಿರುವುದನ್ನ ನಾವು ಕೇಳ್ತಕ್ಕಂಥವರಾಗಿದ್ದೇವೆ. ಒಂದು ಸುಳ್ಳು ಮತ್ತೊಂದು ಸುಳ್ಳಿಗೆ ನಡೆಸಿರತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನಂತರ ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡ್ತಕ್ಕಂತಹ ಈ ಒಂದು ಸುಳ್ಳಿನ ವಿಚಾರವಾಗಿ ನಾವು ನೋಡಬೇಕಾದ್ರೆ, ಪ್ರಿಯ ಕೇಳುಗರೆ, ಕಾಯನ ಮತ್ತು ಹಾಬೇಲ, ಕಾಯನ ಮತ್ತು ಹಾಬೇಲಿನ ವಿಚಾರದಲ್ಲಿ ನಾವು ಗಮನಿಸಬೇಕಾದರೆ ಆರಾಧನೆಯ ವಿಚಾರದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ಕಾಯನ ತನ್ನ ತಮ್ಮನಾದಂತಹ ಹಾಬೇಲನನ್ನ ಕೊಲೆ ಮಾಡತಕ್ಕಂತನಾಗಿದ್ದಾನೆ. ಕೊಲೆ ಮಾಡಿದ ನಂತರ ದೇವರು ಅವನನ್ನು ಕೇಳ್ತಕ್ಕಂಥವರಾಗಿದ್ದಾರೆ. ಆದಿಕಾಂಡ ಪುಸ್ತಕ 4:9 ನೋಡಬೇಕಾದರೆ, ನಿನ್ನ ತಮ್ಮನಾದ ಹಾಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೇ, ನನ್ನ ತಮ್ಮನನ್ನ ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಅಲ್ಲಿ ಕಾಯನ ತನ್ನ ತಮ್ಮನನ್ನ ಕೊಲೆ ಮಾಡಿದ್ದಾನೆ, ದೇವರಿಗೆ ಗೊತ್ತಿದೆ ಅದು. ಆದರೂ ಸಹ ದೇವರ ಮುಂದೆ ಈತನು ಸುಳ್ಳನ್ನ ಹೇಳುವಂತದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಆದಿಕಾಂಡ ಪುಸ್ತಕ 18:13-15 ನಾವು ನೋಡಬೇಕಾದ್ರೆ, ಇಲ್ಲಿ ಅಬ್ರಹಾಮ ಮತ್ತು ಸಾರಳ ವಿಚಾರವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರು ಅಬ್ರಹಾಮನ ಜೊತೆ ಮಾತನಾಡಿ ನಂತರ ಸಾರಳ ಜೊತೆಯಲ್ಲಿ ನಿಮಗೆ ಮುಂದಿನ ವರ್ಷ ಮಕ್ಕಳಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳಿದಾಗ ಸಾರಳು ನಗ್ತಕ್ಕಂಥವಳಾಗಿದ್ದಾಳೆ. ಇದು ಹೇಗೆ ಸಾಧ್ಯ ಎಂಬುದಾಗಿ ನಗ್ತಕ್ಕಂಥವಳಾಗಿದ್ದಾಳೆ. ಅದಕ್ಕೆ ದೇವರು ಆದಿಕಾಂಡ ಪುಸ್ತಕ 18:13-15 ಓದಬೇಕಾದ್ರೆ ಕೊನೆಯ ವಾಕ್ಯ 15 ಹೀಗೆ ಹೇಳ್ತಕ್ಕಂಥದ್ದಾಗಿದೆ, ದೇವರು ಮುಂದಿನ ವರ್ಷ ನಿನಗೆ ಮಕ್ಕಳಾಗ್ತಕ್ಕಂಥದ್ದಾಗಿದೆ ಎಂಬುದಂತಹ ವಿಚಾರವನ್ನ ಕೇಳಿದಂತಹ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಬೊಕ್ಕಲು ಆತನು ಆಗನ್ನಬೇಡಮ್ಮ, ನೀನು ನಕ್ಕುದ್ದುಂಟು ಅಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಅಲ್ಲಿ ಸಾರಳು ಸಹ ಸುಳ್ಳನ್ನು ಹೇಳ್ತಕ್ಕಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಇನ್ನು ಯಾಕೋಬನ ವಿಚಾರವಾಗಿ ಬರಬೇಕಾದ್ರೆ ಆದಿಕಾಂಡ ಪುಸ್ತಕ 27:18-20 ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿ ಯಾಕೋಬನ ತನ್ನ ಸಹೋದರನಾದಂತಹ ಯೇಸುವನಿಗೆ ಮೋಸ ಮಾಡ್ತಕ್ಕಂಥನಾಗಿದ್ದಾನೆ. ಯಾವ ರೀತಿಯಲ್ಲಿ ಅಂದರೆ ಅಣ್ಣನ ಹಕ್ಕನ್ನ, ಆ ಚೊಚ್ಚಲು ತನವನ್ನ ತಾನು ತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಹೇಗೆಂದರೆ ಅಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಯಾಕೋಬ ತನ್ನ ತಾಯಿಯ ಮುಖಾಂತರವಾಗಿ ಆ ಒಂದು ಮಾಂಸದ ರುಚಿಕರವಾದಂತಹ ಅಡಿಗೆಯನ್ನ ತೆಗೆದುಕೊಂಡು ಬರ್ತಕ್ಕಂಥವನಾಗಿದ್ದಾನೆ. ಆಗ ಅಪ್ಪ ಎಂದು ಹೇಳಲು ತಂದೆಯು, ಏನು ಮಗನೇ, ನೀನು ಯಾರು ಎಂದು ಕೇಳಿದನು. ಯಾಕೋಬನು ಅವನಿಗೆ, ನಾನು ನಿನ್ನ ಹಿರಿಯ ಮಗನಾದಂತಹ ಯೇಸೋವನು, ನಿನ್ನ ಅಪ್ಪನೆಯಂತೆ ಮಾಡಿಕೊಂಡು ಬಂದಿದ್ದೇನೆ, ಎದ್ದು ಕೂತುಕೊಂಡು ನಾನು ತಂದಿರುವ ಬೇಟೆ ಮಾಂಸವನ್ನ ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಲು ಇಸಾಕನು, ಏನು ಮಗನೇ, ಇಷ್ಟು ಬೇಗ ಹೇಗೆ ಸಿಕ್ಕಿತು ಎಂದು ಕೇಳಿದ್ದಕ್ಕೆ ಅವನು, ನಿನ್ನ ದೇವರಾದ ಯೆಹೋವನು ಅದನ್ನ ನನ್ನೆದುರಿಗೆ ಬರಮಾಡಿದನು ಅಂದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಸುಳ್ಳಿನ ಮೇಲೆ ಸುಳ್ಳನ್ನ ಹೇಳ್ತಕ್ಕಂಥವನಾಗಿದ್ದಾನೆ. ಇಷ್ಟು ಬೇಗ ನಿನಗೆ ಎಲ್ಲಿ ಸಿಕ್ತು ಅಂದಾಗ, ನಿನ್ನ ದೇವರಾದಂತಹ ಯೆಹೋವನು ನನಗೆ ಒದಗಿಸಿದನು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಮಾತ್ರವಲ್ಲದೆ ಅವನು ಹೇಳ್ತಕ್ಕಂಥವನಾಗಿದ್ದಾನೆ, ನೀನು ಯಾರು ಎಂಬುದಾಗಿ ಕೇಳಿದಾಗ, ನಾನು ನಿನ್ನ ಹಿರಿಯ ಮಗನಾದಂತಹ ಯೆಸೋವನು ಎಂಬುದಾಗಿ ಸುಳ್ಳನ್ನ ಹೇಳಿ ಚೊಚ್ಚಲ ತನದ ಅಕ್ಕಿನ ಆಶೀರ್ವಾದವನ್ನ ಯಾಕೋಬ ಪಡೆದುಕೊಳ್ತಕ್ಕಂಥನಾಗಿದ್ದಾನೆ. ನಂತರ ಯೋಸೇಫನ ವಿಚಾರವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿ ಯೋಸೇಫನಿಗೆ ಇನ್ನೂ ಸಹ ಬೆಂಜಮಿನ್ ಹುಟ್ಟಿರದ ಕಾರಣದಿಂದ 10 ಸಹೋದರರು ಏನ್ ಮಾಡ್ತಕ್ಕಂಥವರಾಗಿದ್ದಾರೆ ಅಂದ್ರೆ ಯೋಸೇಫನ ಮೇಲೆ ಕೋಪಗೊಳ್ತಕ್ಕಂಥವರಾಗಿದ್ದಾರೆ. ಕೋಪಗೊಂಡು ಅವರು ಏನ್ ಮಾಡ್ತಕ್ಕಂಥವರಾಗಿದ್ದಾರೆ ಅಂದ್ರೆ ಯೋಸೇಫನನ್ನ ಒಂದು ಬಾವಿಯಲ್ಲಿ ಹಾಕ್ತಕ್ಕಂಥವರಾಗಿದ್ದಾರೆ. ಬಾವಿಯಲ್ಲಿ ಹಾಕಿ ಹೇಳುವಂತವರಾಗಿದ್ದಾರೆ. ಏನ್ ಹೇಳ್ತಕ್ಕಂಥವರಾಗಿದ್ದಾರೆ ಅಂತಂದ್ರೆ, ನಾವು ತಂದೆಗೆ ಹೋಗಿ ತಿಳಿಸೋಣ ಏನಂತ ಹೇಳ್ತಕ್ಕಂಥವರಾಗಿದ್ದಾರೆ ಅಂದ್ರೆ, ಆದಿಕಾಂಡ ಪುಸ್ತಕ 31:31-32 ಓದಬೇಕಾದ್ರೆ, ಆಮೇಲೆ ಅವರು ಒಂದು ಹೋತವನ್ನ ಕುಯ್ದು ಅದರ ರಕ್ತದಲ್ಲಿ ಯೋಸೇಫನ ಅಂಗಿಯನ್ನ ಹದ್ದಿ ಆ ನಿಲುವಂಗಿಯನ್ನ ತಮ್ಮ ತಂದೆಗೆ ಕಳಿಸಿ ತಂದರು. ಇದು ನಮಗೆ ಸಿಕ್ಕಿತು, ಇದು ನಿನ್ನ ಮಗನ ಅಂಗಿಯ ಹೌದೋ ಇಲ್ಲವೋ ನೋಡು ಎಂದು ಅವನಿಗೆ ಹೇಳಲು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾವುದೋ ಪ್ರಾಣಿ ನಿನ್ನ ಮಗನನ್ನ ಕೊಂದು ಬಿಡ್ತು, ಅದಕ್ಕೆ ಸಾಕ್ಷಿ ಈ ಒಂದು ವಸ್ತ್ರ ರಕ್ತದಿಂದ ಇದೆ ನೋಡು ಎಂಬುದಾಗಿ ತನ್ನ ತಂದೆಗೆ ಕಳಿಸ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿ ಸುಳ್ಳನ್ನ ಹೇಳುವಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮಾತ್ರವಲ್ಲದೆ ಪ್ರಿಯ ಕೇಳುಗರೆ, ಈ ಸುಳ್ಳಿನ ನಿಮಿತ್ತವಾಗಿ ಯಾವ ರೀತಿಯಲ್ಲಿ ಕಷ್ಟವನ್ನ ಅನುಭವಿಸಿದರು ಅಂದರೆ, ಕಾಯನ ಅವತ್ತು ತನ್ನ ತಮ್ಮನನ್ನ ಕೊಲೆ ಮಾಡಿದನು, ಸುಳ್ಳನ್ನ ಹೇಳಿದನು. ಆ ನಿಮಿತ್ತವಾಗಿ ಆತನ ಸಂತತಿ ಶಾಪಕ್ಕೆ ಒಳಗಾಯಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಯಾಕೋಬ ಅನೇಕ ವರ್ಷಗಳ ಹೊರಗೆ ಆತನನ್ನು ತಂದೆಯ ಮನೆಯನ್ನ ಬಿಟ್ಟು ಓಡಿ ಹೋಗಿ ಕಷ್ಟಪಡಬೇಕಾಯಿತು. ಇನ್ನು ಯೋಸೇಪನ ವಿಚಾರವಾಗಿ ನಾವು ನೋಡಬೇಕಾದರೆ ಆತನ ಸಹೋದರರು ಬಹಳ ಬಹಳ ಕಷ್ಟಕ್ಕೆ ಒಳಗಾದರು. ಅನಂತರವಾಗಿ ಈ ರೀತಿಯಾಗಿ ಸುಳ್ಳು ಅಂತಕ್ಕಂಥದ್ದು ಈ ಲೋಕದಲ್ಲಿ ನಾವು ಸಾಧಾರಣವಾಗಿ ಹೇಳ್ತಕ್ಕಂಥವರಾಗಿದ್ದೇವೆ. ಇದೆಲ್ಲ ಒಂದು ದೊಡ್ಡ ತಪ್ಪು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಪ್ರಿಯ ಕೇಳುಗರೆ, ಪರಲೋಕ ತುಂಬಾ ಗಂಭೀರವಾಗಿ ಈ ವಿಚಾರವನ್ನ ಪರಿಗಣಿಸುವಂತದಾಗಿದೆ. ಆದ್ದರಿಂದಲೇ ಮತ್ತಾಯನ ಬರೆದ ಸುವಾರ್ತೆ 5:37 ವಚನವನ್ನ ಓದಬೇಕಾದರೆ, ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ ಎಂದಿರಲಿ, ಇದಕ್ಕಿಂತ ಹೆಚ್ಚಾದದು ಸೈತಾನನಿಂದ ಬಂದದ್ದು ಎಂಬುದಾಗಿ ದೇವರವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನು ಪೋತೀಪರನ ಹೆಂಡತಿ ಯೋಸೇಪನ ಬಗ್ಗೆ ಸುಳ್ಳನ್ನ ಹೇಳಿ ಆತನನ್ನ ಸೆರೆಗಾಕಿಸಿದಳು. ಈ ರೀತಿಯಾಗಿ ನಾವು ಸತ್ಯವೇದ ಉದ್ದಕ್ಕೂ ಸಹ ಸುಳ್ಳೇಳಿರ್ತಕ್ಕಂಥವರನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸುಳ್ಳು ಸಾಕ್ಷಿಯ ನಿಮಿತ್ತವಾಗಿ ಅವರು ಅನೇಕ ಕಷ್ಟಗಳನ್ನು ಸಹ ಅನುಭವಿಸಿದ್ದಾರೆ ಎನ್ನುವಂತಹ ವಿಚಾರವನ್ನು ಸಹ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಹೊಸ ಒಡಂಬಡಿಕೆಗೆ ಬರಬೇಕಾದರೆ ಅಲ್ಲಿ ಕ್ರಿಸ್ತನ ಪ್ರೀತಿಯ ಶಿಷ್ಯನಾದಂತಹ ಪೇತ್ರ 3 ಕ್ರಿಸ್ತನ ವಿಚಾರವಾಗಿ ಸುಳ್ಳು ಸಾಕ್ಷಿಯನ್ನ ಹೇಳ್ತಕ್ಕಂಥವನಾಗಿದ್ದಾನೆ. ಲೂಕನು ಬರೆದ ಸುವಾರ್ತೆ 22:55-60 ನಾವು ನೋಡಬೇಕಾದ್ರೆ ಅಲ್ಲಿ ಇವನು ಸಹ ಗಲೀಲಿಯದವನು, ಇವನು ಸಹ ಕ್ರಿಸ್ತನ ಜೊತೆಯಲ್ಲಿ ಇದ್ದವನು ಎಂಬುದಾಗಿ ಹೇಳಿದಾಗ ಅವನು ಹೇಳ್ತಕ್ಕಂಥನಾಗಿದ್ದಾನೆ, ನನ್ನ ಹರಿಯೇ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಸುಳ್ಳನ್ನ ಹೇಳ್ತಕ್ಕಂಥವನಾಗಿದ್ದಾನೆ ಪೇತ್ರ? ಆತನ ಜೊತೆಯಲ್ಲಿದ್ದನು, ಆದರೂ ಸಹ ಆತನು ಸುಳ್ಳು ಹೇಳ್ತಕ್ಕಂಥವನಾಗಿದ್ದಾನೆ. ಹೀಗೆ ಅನೇಕ ವಿಧವಾಗಿ ಸುಳ್ಳೇಳಿರ್ತಕ್ಕಂಥದ್ದನ್ನ ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ರೋಮನ್ ಸೈನಿಕರು ಯೇಸು ಸ್ವಾಮಿ ಸತ್ತು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಇರ್ತಕ್ಕಂಥನಾಗಿದ್ದಾನೆ. ಆವಾಗ ಅಲ್ಲಿರ್ತಕ್ಕಂತಹ ಮಹಾಯಾಜಕರು ಮತ್ತು ರೋಮ್ ಸಾಮ್ರಾಜ್ಯದ ಸೈನಿಕರು ಇಬ್ಬರು ಸೇರಿಕೊಂಡು ಅವ್ರು ಏನ್ ಹೇಳ್ತಕ್ಕಂಥವರಾಗಿದ್ದಾರೆ ಅಂತಂದ್ರೆ, ಯೇಸು ಸ್ವಾಮಿಯ ದೇಹವನ್ನ ಯಾರೋ ಅವರ ಶಿಷ್ಯರು ಬಂದು ಕದ್ದುಕೊಂಡು ಹೋಗಿದ್ದಾರೆ ಎಂಬುದಾಗಿ ಸುಳ್ಳನ್ನ ಹಬ್ಬಿಸುವಂತವರಾಗಿದ್ದಾರೆ. ಇನ್ನು ಅನನಾಯ ಮತ್ತು ಸಪೇರಳು ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರಿಗೆ ವಿರುದ್ಧವಾಗಿ ನೀನು ಸುಳ್ಳನ್ನು ಹೇಳಿದೆ ಎಂಬುದಾಗಿ ಪೇತ್ರ ಹೇಳುವಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆಸೆ, ಹಣದ ಆಸೆಯಿಂದ ಕದ್ದುಕೊಳ್ತಕ್ಕಂಥವರಾಗಿದ್ದಾರೆ, ಸುಳ್ಳನ್ನು ಹೇಳ್ತಕ್ಕಂಥರಾಗಿದ್ದಾರೆ. ಆ ನಿಮಿತ್ತವಾಗಿ ಅವರಿಗೆ ಮರಣ ಅಲ್ಲಿ ಬರ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇದೆಲ್ಲವೂ ಸಹ ನಾವು ಸತ್ಯವೇದದ ಉದ್ದಕ್ಕೂ ಸಹ ನೋಡುವಂಥವರಾಗಿದ್ದೇವೆ. ಯಾವ ರೀತಿಯಲ್ಲಿ ಸುಳ್ಳು ಅಂತಕ್ಕಂಥದ್ದು ಇಡೀ ಒಂದು ವ್ಯವಸ್ಥೆಯನ್ನೇ ತಪ್ಪಾದ ರೀತಿಯಲ್ಲಿ ಮಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ, ಅದರಿಂದ ಬರ್ತಕ್ಕಂಥ ಪರಿಣಾಮಗಳ ಬಗ್ಗೆ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಅಂದು ಚಾರ್ಲ್ಸ್ ಡಾರ್ವಿನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಂಗನಿಂದ ಮಾನವ ವಿಕಾಸ ತತ್ವ ಅದನ್ನ ಹೇಳುವುದರ ಮೂಲಕವಾಗಿ 1844 ಮೊದಲನೇ ಒಂದು ದೇವದೂತನ ವರ್ತಮಾನ ಅದಕ್ಕೆ ವಿರುದ್ಧವಾಗಿ ಈ ಒಂದು ವಿಕಾಸ ತತ್ವವನ್ನು ತರತಕ್ಕಂಥವನಾಗಿದ್ದಾನೆ. ಆ ನಿಮಿತ್ತವಾಗಿ ಇಡೀ ಸಮಾಜವೇ ಮಂಗನಿಂದ ಮಾನವ ಅಂತಕ್ಕಂಥ ಸುಳ್ಳನ್ನ ಅಂಗೀಕರಿಸಿಕೊಂಡು ಸತ್ಯವನ್ನ ದೂರ ಮಾಡತಕ್ಕಂಥದ್ದಾಗಿದೆ. ಅನಂತರ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಸಮಾಜವಾದದ ಕಾರ್ಲ್ ಮಾರ್ಕ್ಸ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಆತನು ಏನ್ ಮಾಡ್ತಕ್ಕಂಥನಾಗಿದ್ದಾನೆ ಅಂದ್ರೆ, ಆತನು ಈ ಸಮಾಜವಾದದ ಮೂಲಕವಾಗಿ ದೇವರೇ ಇಲ್ಲ, ಅವರ ತತ್ವಗಳೆಲ್ಲವೂ ಸುಳ್ಳು, ಮನುಷ್ಯನೇ ದೇವರು ಎಂಬುದಾಗಿ ನಾಸ್ತಿಕತ್ವವನ್ನ ಇಡೀ ಸಮಾಜಕ್ಕೆ ಹಬ್ಬಿಸತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ನಿಟ್ಟಿನಲ್ಲಿ ಪ್ರೀತಿಯ ಕೇಳುಗರೆ, ಸುಳ್ಳು ಅಂತಕ್ಕಂಥದ್ದು ನಮ್ಮ ಬಾಯಿ ಮಾತಿನಿಂದ ಸರ್ವಸಾಧಾರಣವಾಗಿ ಬರ್ತಕ್ಕಂಥದ್ದಾಗಿದೆ ಇವತ್ತಿನ ದಿನದಲ್ಲಿ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನೀವು ಹೇಳುವಂತಹ ಚಿಕ್ಕ ಚಿಕ್ಕ ಮಾತುಗಳಿಗೂ ಸಹ ನ್ಯಾಯ ವಿಚಾರಣೆಯಲ್ಲಿ ನೀವು ಲೆಕ್ಕವನ್ನು ಕೊಡಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಪ್ರಿಯ ಕೇಳುಗರೆ, ಈ ಒಂದು ಆಜ್ಞೆಯನ್ನ ನಾವು ನಮ್ಮ ಜೀವಿತದಲ್ಲಿ ಸುಳ್ಳು ಹೇಳದೆ ನಾವು ದೇವರ ವಾಕ್ಯಕ್ಕೆ ಮೆಚ್ಚುಗೆಯಾಗಿ ನಡೆಯಬೇಕೆಂದರೆ ಪರಲೋಕ ನಮಗೆ ಕೆಲವೊಂದು ಪರಿಹಾರಗಳನ್ನು ಸೂಚಿಸತಕ್ಕಂಥದ್ದಾಗಿದೆ. ಆ ಪರಿಹಾರಗಳು ಏನು ಎಂಬುದಾಗಿ ನಾವು ನೋಡಬೇಕಾದರೆ ಕೀರ್ತನೆ 119:163 ತಿಳಿಸ್ತಕ್ಕಂಥದ್ದಾಗಿದೆ. ಯಾವ ಒಬ್ಬ ವ್ಯಕ್ತಿ ದೇವರ ನ್ಯಾಯ ಪ್ರಮಾಣವನ್ನು ಕೈಗೊಂಡು ನಡೀತಕ್ಕಂಥವನಾಗಿದ್ದಾನೋ ಅವನು ಮಿಥ್ಯವಾದದ್ದನ್ನು ಹಾಗೆ ಮಾಡುತ್ತಾನೆ, ಅಂದರೆ ಸುಳ್ಳು ಹೇಳುವುದನ್ನ ಹಾಗೆ ಮಾಡ್ತಕ್ಕಂಥವನಾಗಿದ್ದಾನೆ. ಯಾವ ಒಬ್ಬ ವ್ಯಕ್ತಿ ದೇವರ ಆಜ್ಞೆಯನ್ನು ಪ್ರೀತಿಸ್ತಕ್ಕಂಥವನಾಗಿದ್ದಾನೋ ಆ ವ್ಯಕ್ತಿ, ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಪ್ರಕಟಣೆ ಗ್ರಂಥ 22:15 ಓದಬೇಕಾದರೆ, ಎಲ್ಲಾ ರೀತಿಯ ಸುಳ್ಳಾಡುವವರು ಸುಳ್ಳನ್ನ ಪ್ರೀತಿಸುವವರು ಅವರನ್ನ ದೇವರು ಅಗ್ನಿ ಗಂಧಕದ ಕೆರೆಗೆ ಹಾಕ್ತಕ್ಕಂಥನಾಗಿದ್ದಾನೆ. ಅದು ಎರಡನೇ ಮರಣ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಸುಳ್ಳು ಹೇಳ್ತಕ್ಕಂಥದ್ದನ್ನು ಸರ್ವಸಾಧಾರಣವಾಗಿ ತಿಳಿದುಕೊಳ್ಳದೆ ಪರಲೋಕ ಈ ಆಜ್ಞೆಯನ್ನು ನಮಗೆ ಕೊಟ್ಟಿದೆ. ಇದು ಪರಲೋಕ ಗಂಭೀರವಾಗಿ ನಮ್ಮಿಂದ ಎದುರು ನೋಡ್ತಕ್ಕಂಥದ್ದಾಗಿದೆ. ಹಾಗಾಗಿ ನಾವು ದೇವರ ಆಜ್ಞೆಗಳನ್ನು ಪ್ರೀತಿಸಿ ಸತ್ಯವಾಗಿ ನಡೆದುಕೊಳ್ಳೋಣ. ಆ ರೀತಿಯಾಗಿ ನಾನು ಈ ಆಜ್ಞೆಯನ್ನು ಕೈಗೊಂಡು ನಡೆಯುತ್ತೇನೆ ಎಂಬುದಾಗಿ ತೀರ್ಮಾನಿಸುವುದಾದರೆ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿರಿ. ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಎಂತಹ ಅದ್ಭುತವಾದಂತಹ ಆಜ್ಞೆಗಳನ್ನು ನೀ ನಮಗೆ ಕೊಟ್ಟಿದ್ದೀಯ ರಾಜ. ಹೌದು ದೇವ, ನಮ್ಮ ದಿನನಿತ್ಯ ಜೀವಿತದಲ್ಲಿ ನಾವು ಹೇಗೆ ಈ ಲೋಕದಲ್ಲಿ ಜೀವಿಸಬೇಕು ಅನ್ನುವಂಥದ್ದನ್ನು ನೀನು ಆಜ್ಞೆಗಳ ಮೂಲಕವಾಗಿ ತಿಳಿಯಪಡಿಸಿರ್ತಕ್ಕಂತಹ ದೇವರಾಗಿದ್ದೀಯ ಸ್ವಾಮಿ. ನೀ ಸತ್ಯವಂತನಾಗಿರುವುದರಿಂದ ನಾವು ಸಹ ಸತ್ಯವಂತರಾಗಿ ಈ ಲೋಕದಲ್ಲಿ ಜೀವಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನು ಕೊಟ್ಟಿದೆ ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ, ನಾವು ಈ ಒಂದು ಆಜ್ಞೆಯನ್ನು ತಿಳಿದೋ ತಿಳಿಯದೆ ಅನೇಕ ಸಂದರ್ಭದಲ್ಲಿ ಮೀರಿ ನಡೆದಿದ್ದೇವೆ ಸ್ವಾಮಿ. ಆದರೆ ಮುಂದಿನ ದಿನಗಳಲ್ಲಿ ನಾವು ಸತ್ಯವಂತರಾಗಿ ನಿನ್ನ ಆಜ್ಞೆಗಳನ್ನು ಪ್ರೀತಿಸಿ ಸುಳ್ಳನ್ನು ಹೇಳದೆ ನಿನಗೆ ಪ್ರಾಮಾಣಿಕರಾಗಿ ಜೀವಿಸಿ ಪರಲೋಕ ಎದುರನ್ನು ನೋಡುವಂತಹ ರೀತಿಯಲ್ಲಿ ನಾವು ಜೀವಿಸಲು ಸಹಾಯ ಮಾಡಿದ್ದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.